ಹೇಗೆ ಪಾವನನಾಗುವುದು? ಶ್ರೀಮದ್ ಭಾಗವತದಲ್ಲಿ ಒಟ್ಟು 12 ಸ್ಕಂದಗಳಿವೆ. ಶ್ರೀಮದ್ ಭಾಗವತವು ಅಮಲಂ ಪುರಾಣಂ ಯದ್ ವೈಷ್ಣವಾನಾಂ ಪ್ರಿಯಂ ಅಂದ್ರೆ ಶ್ರೀಮದ್ ಭಾಗವತಂ ಅಮಲ ಪುರಾಣಂ. ಅಮಲ ಎಂದರೆ ದೋಷರಹಿತವಾದದ್ದು ಅಥವಾ ನಿಷ್ಕಲಂಕವಾದದ್ದು. ಪುರಾಣಗಳು ಒಟ್ಟು 18, ಪ್ರಕೃತಿಯ ಗುಣಗಳು ಒಟ್ಟು 3, ಸತ್ವಗುಣ, ರಜೋಗುಣ ಹಾಗೂ ತಮೋಗುಣ. 6 ಪುರಾಣಗಳು ಸತ್ವಗುಣದಲ್ಲಿರುವ ಜನರಿಗಾಗಿ, ಇನ್ನು 6 ಪುರಾಣಗಳು ರಜೋಗುಣದಲ್ಲಿರುವ ಜನರಿಗಾಗಿ, ಮತ್ತು 6 ಪುರಾಣಗಳು ತಮೋಗುಣದಲ್ಲಿರುವ ಜನರಿಗಾಗಿ. ಜೀವರಾಶಿಗಳು ಅಥವಾ ಜೀವಾತ್ಮಗಳು ಈ ಭೌತಿಕ ಪ್ರಪಂಚದಲ್ಲಿರುವುದು ಇಂದ್ರಿಯ ತೃಪ್ತಿಗೋಸ್ಕರ. ಯಾರೇ ಆಗಲಿ, ಬ್ರಹ್ಮದೇವನಿಂದ ಪ್ರಾರಂಭಿಸಿ ಒಂದು ಚಿಕ್ಕ ಇರುವೆಯವರೆಗೆ ಎಲ್ಲರೂ, ಪ್ರತಿ ಜೀವಿ ಈ ಭೌತಿಕ ಪ್ರಪಂಚಕ್ಕೆ ಇಂದ್ರಿಯ ತೃಪ್ತಿಗೋಸ್ಕರ ಬಂದವರೇ. ಶ್ರೀ ಚೈತನ್ಯ ಮಹಾಪ್ರಭುಗಳ ಶಿಷ್ಯರೊಬ್ಬರು ಬರೆದ ಪ್ರೇಮ ವಿವರ್ತ ಎಂಬ ಬೆಂಗಾಲಿ ಪುಸ್ತಕದಲ್ಲಿ ಹೀಗೆ ಹೇಳಿದೆ: ಕೃಷ್ಣ ಬುಲಿಯ ಜೀವ ಭೋಗ ವಾಂಚ ಕರೆ ಪಾಶತೆ ಮಾಯಾ ತಾರೆ ಜಾಪಟೀಯ ಧರೆ. ನಮ್ಮ ನಿಜ ಸ್ವರೂಪವು ಅನುಭವಿಸುವುದಲ್ಲ, ಅಂದ್ರೆ ಎಂಜಾಯ್ ಮಾಡುವುದಲ್ಲ. ನಮ್ಮ ನಿಜ ಸ್ವರೂಪವು ಅನುಭವಿಸಲ್ಪಡುವ ಅಂದ್ರೆ ಎಂಜಾಯ್ಡ್. ನಮ್ಮ ನಿಜ ಸ್ವರೂಪವು ಅನುಭವಿಸಲ್ಪಡುವುದು. ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ನಾವು ಎಂಜಾಯರ್ ಅಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಎಂಜಾಯ್ಡ್. ನಾವು ಪ್ರಿಡಾಮಿನೇಟೆಡ್, ಭಗವಂತನೋ ಪ್ರಿಡಾಮಿನೇಟರ್. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ಜೀವೇರ ಸ್ವರೂಪ ಹಯ ನಿತ್ಯ ಕೃಷ್ಣದಾಸ. ನಮ್ಮ ನಿಜವಾದ ಸ್ಥಾನ ಸದಾ ಕೃಷ್ಣನ ದಾಸನಾಗಿ ಉಳಿಯುವುದು, ಇದು ನಮ್ಮ ನಿಜವಾದ ಸ್ಥಾನ. ಆದರೆ ನಮಗೆ ಒಂದು ಸಣ್ಣ ಸ್ವತಂತ್ರ ಅಥವಾ ಇಂಡಿಪೆಂಡೆನ್ಸ್ ಇದೆ, ಏಕೆಂದರೆ ನಾವು ಕೂಡ ಶ್ರೀ ಕೃಷ್ಣನ ವಿಭಿನ್ನಾಂಶ. ಕೃಷ್ಣನಿಗೆ ಮಿತಿಯಿಲ್ಲದಷ್ಟು ಪ್ರಮಾಣದಲ್ಲಿ ಸ್ವತಂತ್ರವಿದೆ, ನಮಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಸ್ವತಂತ್ರವಿದೆ. ಈ ಒಂದು ಸಣ್ಣ ಸ್ವತಂತ್ರವನ್ನ ನಾವು ದುರುಪಯೋಗಿಸಿಕೊಂಡು ನಾನೇ ಒಡೆಯ, ನಾನು ಭಗವಂತನಿಗೆ ದಾಸನಲ್ಲ ಎಂದು ಹೇಳಿ ಈ ಭೌತಿಕ ಸೃಷ್ಟಿಯಲ್ಲಿ ಬಂದು ಬಿದ್ದಿದ್ದೇವೆ. ಕೃಷ್ಣ ಅಥವಾ ಭಗವಂತನ ಶಕ್ತಿಯನ್ನು ಎಲ್ಲಾ ಶಾಸ್ತ್ರಗಳಲ್ಲಿ ಹೇಳಿದೆ. ಉದಾಹರಣೆಗೆ ಶ್ರೀಮದ್ ಭಾಗವತದಲ್ಲಿ ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ಇತರತ ಸ್ಥ ಅರ್ಥೇಶು ಅಭಿಜ್ಞ ಸ್ವರಾಟ್. ಸ್ವರಾಟ್ ಅಂದರೆ ಸಂಪೂರ್ಣ ಸ್ವಾತಂತ್ರ್ಯತೆ. ಶ್ರೀ ಕೃಷ್ಣನು ಸಂಪೂರ್ಣವಾಗಿ ಸ್ವತಂತ್ರ ಉಳ್ಳವನು, ಆದರೆ ನಾವು ಜೀವಾತ್ಮಗಳು ಕೃಷ್ಣನ ಅಂಶಗಳೇ ಆದುದರಿಂದ ನಮಗೂ ಆ ಕೃಷ್ಣನ ಗುಣಗಳನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಪಡೆದಿದ್ದೇವೆ. ಹೇಗೆ ಚಿನ್ನದ ಕಣವು ಕೂಡ ಚಿನ್ನವೇ ಆಗುತ್ತದೋ, ಚಿನ್ನದ ಗಣಿ ಕೂಡ ಚಿನ್ನವೇ ಆಗುತ್ತದೆ. ಒಂದು ಗೋಲ್ಡ್ ಉಂಗುರ, ಒಂದು ಗೋಲ್ಡನ್ ರಿಂಗ್ ಅಥವಾ ಚಿನ್ನದ ಉಂಗುರ ಕೂಡ ಚಿನ್ನನೇ ಆಗುತ್ತದೆ, ಇದರಲ್ಲಿ ಸಂದೇಹವೇ ಇಲ್ಲ. ಎರಡೂ ಚಿನ್ನವೇ ಆದರೂ ಕೂಡ ಚಿನ್ನದ ಕಣವು ಚಿಕ್ಕದು, ಚಿನ್ನದ ಗಣಿಯು ಪ್ರಮಾಣದಲ್ಲಿ ಅತಿ ದೊಡ್ಡದು. ನಮ್ಮ ಸಂಬಂಧ ಕೃಷ್ಣನ ಜೊತೆ ಹೀಗಿದೆ, ನಾವು ಚಿನ್ನವೇ, ಕೃಷ್ಣನು ಚಿನ್ನವೇ, ಆದರೆ ಕೃಷ್ಣನು ಅನಂತನು, ನಾವು ಅಲ್ಪರು ಅಥವಾ ನಿಯಮಿತ ಪ್ರಮಾಣದವರು. ಕೃಷ್ಣನು ಚಿನ್ನದ ಗಣಿಯಂತೆ, ಆದರೆ ನಾನು ಮತ್ತೆ ನೀವು ಚಿನ್ನದ ಉಂಗುರದ ಹಾಗೆ. ನಿಸ್ಸಂದೇಹವಾಗಿ ಒಂದು ಚಿನ್ನದ ಉಂಗುರ, ಚಿನ್ನದ ವಾಲೆ ಅಥವಾ ಯಾವುದೇ ಚಿನ್ನದ ಆಭರಣಗಳಾಗಲಿ, ಅದು ಅವುಗಳು ಚಿನ್ನವೇ, ಆದರೆ ಖಂಡಿತವಾಗಿಯೂ ಅದು ಚಿನ್ನದ ಗಣಿಗೆ ಹೋಲಿಸಲಾರೆವು. ಇದೇ ನಮಗೆ ಹಾಗೂ ದೇವರಿಗೆ ಇರುವ ವ್ಯತ್ಯಾಸ. ಪರಿಪೂರ್ಣ ಸತ್ಯವಾದ ಕೃಷ್ಣನ ವಿಭಿನ್ನಾಂಶಗಳಾಗಿ ನಾವು ಗುಣಗಳಲ್ಲಿ ಖಂಡಿತವಾಗಿಯೂ ಭಗವಂತನೊಡನೆ ಒಂದೇ, ಆದರೆ ಪ್ರಮಾಣದಲ್ಲಿ ಅಥವಾ ಕ್ವಾಂಟಿಟಿಯಲ್ಲಿ ಖಂಡಿತವಾಗಿಯೂ ಆಕಾಶಕ್ಕೆ ಹಾಗೂ ಭೂಮಿಗೆ ಇರುವಷ್ಟು ವ್ಯತ್ಯಾಸ. ಆದ್ದರಿಂದ ನಾವು ಅಂದರೆ ಜೀವಾತ್ಮಗಳು ಭಗವಂತನೊಡನೆ ಒಂದು, ಅದೇ ಸಮಯದಲ್ಲಿ ಭಗವಂತನಿಂದ ಬೇರೆ. ಇದನ್ನೇ ಅಚಿಂತ್ಯ ಭೇದಾಭೇದ ತತ್ವ ಎಂದು ಹೇಳುತ್ತೇವೆ. ಅಚಿಂತ್ಯ, ಅಚಿಂತ್ಯ ಅಂದರೆ ನಮ್ಮ ಚಿಂತನೆಗೆ ಸಿಗದಿರುವುದನ್ನ ಅಚಿಂತ್ಯ ಎಂದು ಹೇಳುತ್ತೇವೆ. ಏಕೆಂದರೆ ನಮ್ಮ ಈಗಿನ ಜೀವನದಲ್ಲಿ ಒಂದು ವಸ್ತು ಒಂದೇ ಸಮಯದಲ್ಲಿ ಹೌದು ಮತ್ತೆ ಒಂದೇ ಸಮಯದಲ್ಲಿ ಅಲ್ಲ ಎಂಬುವ ಅನುಭವ ನಮಗಿಲ್ಲ ಎಂದು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಈ ತತ್ವವನ್ನು ಅಚಿಂತ್ಯ ಭೇದಾಭೇದ ತತ್ವ ಎಂದು ಕರೆಯುತ್ತೇವೆ. ಆದರೆ ನಾವು ಸ್ವಲ್ಪ ತಾಳ್ಮೆಯಿಂದ ಅಪ್ರಮತ್ತವಾಗಿ ಅಥವಾ ಸೀರಿಯಸ್ ಆಗಿ ಯೋಚಿಸಿದರೆ ನಮಗೆ ಅರ್ಥವಾಗುತ್ತದೆ. ಮಮೈವಾಂಶೋ ಜೀವಭೂತಃ ಜೀವಲೋಕೆ ಸನಾತನಃ. ಇಲ್ಲಿ ಅಂಶ ಎಂಬ ಪದವನ್ನು ಕೃಷ್ಣನ ಉಪಯೋಗಿಸುತ್ತಾನೆ. ಅಂಶ ಅಂದರೆ ಇದರ ಅರ್ಥ ನಾವು ಕೂಡ ಭಗವಂತನ ಅಂಶಗಳೇ. ಮಾಯಾವಾದಿಗಳು ಹೇಳುತ್ತಾರೆ, ನಾವೀಗ ಮಾಯೆಯಲ್ಲಿ ಅಥವಾ ಅಜ್ಞಾನದಲ್ಲಿ ಇರುವುದರಿಂದ ದೇವರಿಂದ ನಾನು ಬೇರೆ ಎಂದು ತಿಳಿಯುತ್ತೇನೆ, ಆದರೆ ನಾನು ಕೂಡ ದೇವರೇ, ಈ ರೀತಿಯಲ್ಲಿ ಮಾಯಾವಾದಿಗಳು ಹೇಳುತ್ತಾರೆ. ಆದರೆ ಅದು ತಪ್ಪು. ಶ್ರೀ ಚೈತನ್ಯ ಮಹಾಪ್ರಭುಗಳು ನೀಡಿರುವ ಅಚಿಂತ್ಯಭೇದಾಭೇದದ ಸಿದ್ಧಾಂತವು ತುಂಬಾ ಸರಿಯಾದ ಸಿದ್ಧಾಂತವು. ಎಷ್ಟೊಂದು ವೈಷ್ಣವ ಸಿದ್ಧಾಂತಗಳು ಕೂಡ ಇವೆ, ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಇತ್ತೀಚಿನ ಆಚಾರ್ಯರು 500 ವರ್ಷಗಳ ಹಿಂದೆ ಬಂದು ಈ ಅಚಿಂತ್ಯಭೇದಾಭೇದ ತತ್ವವನ್ನು ನೀಡಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಭಗವಂತನ ಅವತಾರ, ಇದನ್ನು ಎಲ್ಲಾ ಶಾಸ್ತ್ರಗಳಲ್ಲಿ ದೃಢಪಡಿಸಿದೆ. ಒಂದು ಜೀವಿಯು ಭಗವಂತನೊಡನೆ ಒಂದೇ ಸಮಯದಲ್ಲಿ ಒಂದು ಮತ್ತು ಬೇರೆ, ಗುಣದಲ್ಲಿ ಒಂದು ಮತ್ತು ಪ್ರಮಾಣದಲ್ಲಿ ಬೇರೆ. ಇದು ತುಂಬಾ ಸರಿಯಾದ ಸಿದ್ಧಾಂತ, ಇದನ್ನು ವೇದಗಳು ಕೂಡ ದೃಢಪಡಿಸುತ್ತದೆ. ಕಠೋಪನಿಷದಲ್ಲಿ ಹೀಗೆ ಹೇಳುತ್ತದೆ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ವಿದಧಾತಿ ಯೋ ಕಾಮಾನ್. ಕೃಷ್ಣನು ಪರಮ ನಿತ್ಯನು ಸನಾತನನು, ನಾವು ಕೂಡ ನಿತ್ಯರು ಸನಾತನರು. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ. ನಾವು ಸನಾತನರು, ಕೃಷ್ಣನು ಸನಾತನನು. ಅಂದರೆ ಗುಣದಲ್ಲಿ ಒಂದೇ. ಕೃಷ್ಣನು ಚೇತನನು ಅಂದರೆ ಲಿವಿಂಗ್ ಫೋರ್ಸ್, ನಾವು ಕೂಡ ಚೇತನರು, ಜೀವಿಗಳು. ಹೀಗಾಗಿ ಗುಣದಲ್ಲಿ ನಾವು ಒಂದೇ, ಆದರೆ ಅವನ ಚೇತನವು ನಮ್ಮ ಚೇತನವು ಪ್ರಮಾಣದಲ್ಲಿ ಬೇರೆ. ನಮ್ಮ ಸೃಷ್ಟಿಶಕ್ತಿ ಅವನ ಸೃಷ್ಟಿಶಕ್ತಿ ಬೇರೆ. ನಾವು ಕೆಲವು ಗಗನ ಚುಂಬಿಗಳನ್ನು ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಸೃಷ್ಟಿಸಬಹುದು, ಆದರೆ ಕೃಷ್ಣನು ಲಕ್ಷ ಕೋಟಿಗಳಲ್ಲಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸುತ್ತಾನೆ. ಯಸ್ಯೈಕ ನಿಶ್ವಸಿತ ಕಾಲಮತಾವಲಂಬ್ಯ ಜೀವಂತಿ ಲೋಮವಿಲ್ಲ ಜಗದಂಡನಾಥ ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿ. ಜಗದಂಡ ಕೋಟಿ, ನಾವು ಒಂದೇ ಒಂದು ಜಗದಂಡವನ್ನು ಅಥವಾ ಬ್ರಹ್ಮಾಂಡವನ್ನು ಅನುಭವಿಸುತ್ತಿದ್ದೇವೆ, ನೋಡಿದ್ದೇವೆ. ಇಂತಹ ಲಕ್ಷ ಕೋಟಿಗಳ ಬ್ರಹ್ಮಾಂಡಗಳಿವೆ. ಕೃಷ್ಣನು ಅವನ ಸೃಷ್ಟಿಯ ಶಕ್ತಿಯನ್ನು ಅರ್ಜುನನಿಗೆ ಹೇಳುತ್ತಾನೆ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಕೃಷ್ಣನ ಭಾಗ್ಯಗಳ ಹಾಗೂ ಶಕ್ತಿಗಳ ಬಗ್ಗೆ ಕೃಷ್ಣನ ಹತ್ತಿರ ವಿಚಾರಿಸಿದಾಗ ಅರ್ಜುನನು ಕೃಷ್ಣನು ಹೇಳುತ್ತಾನೆ, ನಾನು ಹೀಗೆ ನಾನು ಹೀಗೆ ನಾನು ಹೀಗೆ ಎಂದು ವಿವರಿಸುತ್ತಾ ಕೊನೆಯಲ್ಲಿ ತೀರ್ಮಾನಿಸಿ ಹೇಳುತ್ತಾನೆ, ಎಷ್ಟು ಎಂದು ನಾನು ಹೇಳಲಿ ಅರ್ಜುನ? ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಒಂದು ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ ಎಂದು ಭಗವಂತನು ತನ್ನ ಅಗಣಿತ ಶಕ್ತಿಯನ್ನು ವಿವರಿಸುತ್ತಾನೆ. ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಹೇಳಿದೆ, ಏಕೋಪ್ಯಸೌ ರಚಯಿತುಂ ಜಗದಂಡ ಕೋಟಿ ಯಶಕ್ತಿರಸ್ತಿ ಜಗದಂಡ ಚಯಾಯದಂತಹ ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಆದ್ದರಿಂದ ಕೃಷ್ಣನು ಒಂದು ಸಣ್ಣ ಸಮಗ್ರ ಭಾಗದಿಂದ, ಸಣ್ಣ ಅಂಶದಿಂದ ಮಾತ್ರ ಪರಮಾತ್ಮನ ರೂಪದಲ್ಲಿ ಇಡೀ ಸೃಷ್ಟಿಯನ್ನು ವ್ಯಾಪಿಸಿ ಧರಿಸಿದ್ದಾನೆ. ಪರಮ ಸತ್ಯವನ್ನು 3 ಹಂತಗಳಲ್ಲಿ ಅರಿಯಬಹುದು, ತಿಳಿಯಬಹುದು. ಬ್ರಹ್ಮನ್, ಪರಮಾತ್ಮ ಹಾಗೂ ಭಗವಾನ್. ವದಂತಿ ತತ್ತತ್ವ ವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಕೃಷ್ಣ ತನ್ನ ಪರಮಾತ್ಮನ ಲಕ್ಷಣದಲ್ಲಿ ಎಲ್ಲವನ್ನು ವ್ಯಾಪಿಸಿದ್ದಾನೆ. ಆತನು ಎಲ್ಲಾ ಬ್ರಹ್ಮಾಂಡಗಳಲ್ಲಿ ಇದ್ದಾನೆ, ಅವನು ಎಲ್ಲೆಲ್ಲೂ ಇದ್ದಾನೆ, ಅನು ಅನುವಿನಲ್ಲಿಯೂ ಇದ್ದಾನೆ, ಅವನು ಎಲ್ಲಾ ಜೀವರಾಶಿಗಳ ಹೃದಯದಲ್ಲಿ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಆತನು ಒಂದೊಂದು ಸಣ್ಣ ಅಣುವಿನಲ್ಲಿ ಕೂಡ ಇದ್ದಾನೆ. ಅಂಡಾಂತರಸ್ಥ ಪರಮಾಣು, ಪರಮಾಣು ಅಂದರೆ ಅಣು, ಪರಮಾಣು ಚಯಾಂತರಸ್ಥಂ ಅಣೋರ್ ಅಣೀಯಾನ್ ಮಹತೋ ಮಹೀಯಾನ್. ಕೃಷ್ಣ ಅಂದರೆ ಇದು. ನಾವು ಕೃಷ್ಣನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಕೃಷ್ಣನ ಆರಂಭಿಕ ವಿದ್ಯಾಭ್ಯಾಸಕ್ಕೋಸ್ಕರ ಭಗವದ್ಗೀತೆ ಉಂಟು, ಅದರಲ್ಲಿ ನಾವು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬಹುದು. ಹೀಗಾಗಿ ಆಧ್ಯಾತ್ಮಿಕ ಬಾಳಿಗೆ ಭಗವದ್ಗೀತೆಯನ್ನು ABCD ಅಥವಾ ಪ್ರಾಥಮಿಕ ಪ್ರವೇಶ ಎಂದು ಹೇಳಲಾಗಿದೆ. ಭಗವದ್ಗೀತೆ ABCDಯ ವಿದ್ಯಾಭ್ಯಾಸ. ಈ ಒಂದು ABCDಯ ಜ್ಞಾನವನ್ನು ಕೂಡ ಅರ್ಥ ಮಾಡಿಕೊಳ್ಳಲಾರೆವು. ಗ್ರಾಜ್ಯುಯೇಟ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಮಾತಿರಲಿ, ಈ ಕಲಿಯುಗದಲ್ಲಿ ಅಷ್ಟೊಂದು ಪತಿತರು ಜನರು. ಈ ಭಗವದ್ಗೀತೆ ಮಹಾಭಾರತದಲ್ಲಿ ತೆಗೆದಿರುವ ಒಂದು ಚಿಕ್ಕ ಭಾಗ, ಆದರೆ ಈ ಮಹಾಭಾರತವನ್ನು ಕಡಿಮೆ ಬುದ್ಧಿಯುಳ್ಳವರಿಗಾಗಿ ನೀಡಿದರು ವೇದವ್ಯಾಸರು. ಶ್ರೀ ಶೂದ್ರ ದ್ವಿಜ ಬಂಧು ನಾಂ ತ್ರಯೀನ ಶ್ರುತಿ ಗೋಚರ. ಶ್ರುತಿ ಅಂದರೆ ವೇದಗಳು, ಶ್ರೀ ಅಂದರೆ ಹೆಂಗಸರು, ಶೂದ್ರ ಎಂದರೆ ನಾಲ್ಕನೇ ವರ್ಗಕ್ಕೆ ಅಥವಾ ಜಾತಿಗೆ ಸೇರಿದ ಜನರು. ದ್ವಿಜಬಂಧು ಅಂದರೆ ಉನ್ನತ ಜಾತಿಯಲ್ಲಿ, ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಜಾತಿಯಲ್ಲಿ ಹುಟ್ಟಿ ಕೂಡ ಅರ್ಹತೆ ಇಲ್ಲದವರನ್ನು ದ್ವಿಜಬಂಧು ಎಂದು ಕರೆಯುತ್ತೇವೆ. ಈ ಮೂರು ಜಾತಿಯಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಒಬ್ಬನು ಆ ಜಾತಿಯಲ್ಲಿ ಹುಟ್ಟಿದವನು ಎಂದು ಲೆಕ್ಕ ಹಾಕುವುದಕ್ಕೆ ಸಾಧ್ಯವಿಲ್ಲ. ಆ ಗುಣಗಳಿರಬೇಕು. ಶಾಸ್ತ್ರಗಳು ಒಪ್ಪುವುದಿಲ್ಲ, ಕೃಷ್ಣನು ಒಪ್ಪುವುದಿಲ್ಲ. ಏಕೆಂದರೆ ಒಬ್ಬ ವೈದ್ಯನ ಮಗ ತಾನಾಗಿಯೇ ವೈದ್ಯನಾಗುವುದಿಲ್ಲ, ಡಾಕ್ಟರ್ ಮಗ ಡಾಕ್ಟರ್ ಆಗುವುದಿಲ್ಲ. ಅವನು ವಿದ್ಯಾಭ್ಯಾಸವನ್ನು ಮಾಡಬೇಕು. ಡಾಕ್ಟರ್ನ ಮಗನು ಕೂಡ ವಿದ್ಯಾಭ್ಯಾಸವನ್ನು ಮಾಡಬೇಕು, ಆಗಲೇ ಅವನು ಡಾಕ್ಟರ್ ಆಗಬಹುದು. ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ನಂತರ ಡಾಕ್ಟರ್ ಆಗಬಹುದು. ತಾನಾಗಿಯೇ ಹುಟ್ಟಿದ ಮಾತ್ರಕ್ಕೆ ಡಾಕ್ಟರ್ ಆಗುವುದಿಲ್ಲ, ವೈದ್ಯನಾಗುವುದಿಲ್ಲ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಐಕ ನಿಸರ್ಗದ ತ್ರಿಗುಣಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ ನಾಲ್ಕು ವರ್ಗಗಳನ್ನು ನಾನು ಸೃಷ್ಟಿಸಿದೆ ಎಂದು ಹೇಳುತ್ತಾನೆ ಕೃಷ್ಣನು. ಗುಣಕರ್ಮ ವಿಭಾಗಶಃ, ಗುಣ ಮತ್ತು ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ವರ್ಗಗಳನ್ನು ಸೃಷ್ಟಿಸಿದೆ ಎಂದು ಕೃಷ್ಣನು ಹೇಳುತ್ತಾನೆ. ಕೃಷ್ಣನು ಹೇಳುತ್ತಿಲ್ಲ ಹುಟ್ಟಿದ ಕೂಡಲೇ ಒಬ್ಬನು ಆ ಜಾತಿಗೆ ಸೇರಿದವನು ಎಂದು. ಕೃಷ್ಣನು ಹೇಳುತ್ತಾನೆ ಗುಣಕರ್ಮ ವಿಭಾಗಶಃ ಎಂದು. ಸ್ತ್ರೀ ಶೂದ್ರ ದ್ವಿಜ ಬಂಧು ನಾಂ ತ್ರಯೀನ ಶ್ರುತಿ ಗೋಚರ. ತ್ರಯಿ ಎಂದರೆ ವೇದಗಳು, ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನಕಾಂಡ. ವೇದಗಳನ್ನು ಅರ್ಥ ಮಾಡಿಕೊಳ್ಳಲು ಮೂರು ವಿಧಾನಗಳುಂಟು. ಅದರ ಭಾಷೆ ಹಾಗೂ ಪ್ರಕ್ರಿಯೆ ತುಂಬಾ ಕಷ್ಟ. ವೇದವ್ಯಾಸರು ದ್ವಾಪರ ಯುಗದ ಅಂತ್ಯದಲ್ಲಿ ಅವತರಿಸಿದರು. ಈ ಎಲ್ಲ ವೇದಗಳು ವೇದವ್ಯಾಸರಿಂದ ಬರೆಯಲ್ಪಡುವುದಕ್ಕಿಂತ ಮುಂಚೆ ಲಿಖಿತ ಶಾಸ್ತ್ರ ಒಂದು ಕೂಡ ಇರಲಿಲ್ಲ, ಅಂದರೆ ಬರೆಯಲ್ಪಟ್ಟ ಶಾಸ್ತ್ರವು ಒಂದು ಕೂಡ ಇರಲಿಲ್ಲ. ವೇದಗಳನ್ನ ಶ್ರುತಿ ಎಂದು ಏನಕ್ಕೆ ಕರೆಯುತ್ತಾರೆ ಅಂದರೆ ಜನರು ಅದನ್ನ ಕೇವಲ ಕಿವಿಯಲ್ಲಿ ಕೇಳಿ ಕಲಿಯುತ್ತಿದ್ದರು, ಅದಕ್ಕೆ ನಾವು ಶ್ರುತಿ ಎನ್ನುತ್ತೇವೆ. ಶ್ರೋತ್ರಂ ಶ್ರೋತ್ರಿಯಂ ತದ್ವಿಘ್ನಾರ್ಥಂ ಸಾ ಗುರುಂ ಏವಾಭಿಗಚ್ಚೇತ್ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರೋತ್ರಿಯಂ ಎಂದರೆ ಒಬ್ಬರು ಗುರು ತಮ್ಮ ಅಧಿಕೃತವಾಗಿರುವಂತಹ ಗುರುಗಳಿಂದ ಕಿವಿಯಲ್ಲಿ ಕೇಳುವ ನಿಪುಣನಾಗಿರಬೇಕು, ಅದು ಶ್ರೋತ್ರಿಯಂ. ಶೌಕ್ರಮಲ್ಲ, ಶೌಕ್ರಂ ಅಂದರೆ ಗಂಡುಸಿನ ವೀರ್ಯದಿಂದ ಬಂದ ತಲೆಮಾರು. ಶ್ರೋತ್ರಿಯಂ ಅಂದರೆ ಅಧಿಕೃತವಾಗಿರುವಂತಹ ಆಚಾರ್ಯರು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಕೇಳಿದ ನಂತರ ಒಬ್ಬನು ಬ್ರಹ್ಮಜ್ಞಾನದಲ್ಲಿ ದೃಢವಾಗಿ ಅಚಲನಾಗಿರಬೇಕು, ಬ್ರಹ್ಮನಿಷ್ಠಂ, ಇದು ಶ್ರೋತ್ರಿಯಂ. ಆದ್ದರಿಂದ ಯಾರು ತನ್ನ ಜ್ಞಾನವನ್ನು ಅಧಿಕೃತವಾಗಿರುವಂತಹ ಆಧಾರಗಳಿಂದ ಕೇಳಿ ಸಂಪೂರ್ಣತೆಯನ್ನು ಪಡೆಯುವುದಿಲ್ಲವೋ ಅವರನ್ನು ದ್ವಿಜಬಂಧು ಎಂದು ಹೇಳುತ್ತೇವೆ. ಶೂದ್ರರಿಗೆ ಅಥವಾ ಸ್ತ್ರೀಯರಿಗೆ ಗುರುಕುಲಕ್ಕೆ ಹೋಗಿ ಬ್ರಹ್ಮಚಾರಿಯಾಗಿದ್ದು ವೇದಗಳನ್ನು ಕಲಿಯುವ ಅನುಕೂಲಗಳು ಅಥವಾ ಸೌಲಭ್ಯಗಳು ಇರಲಿಲ್ಲ, ಏಕೆಂದರೆ ಅವರಿಗೆ ಅನುಸರಿಸಲು ಸಾಧ್ಯವಿಲ್ಲ. ಇದು ತಾರತಮ್ಯವಲ್ಲ, ಡಿಸ್ಕ್ರಿಮಿನೇಷನ್ ಅಲ್ಲ, ಪ್ರಕೃತಿಯ ಪ್ರಕಾರ ಇದು ಸತ್ಯ. ಎಲ್ಲೋ ಕೆಲವು ಸಂದರ್ಭಗಳಲ್ಲಿ ಇದು ಸಾಧ್ಯವಾಗಬಹುದು ಅಥವಾ ಎಕ್ಸೆಪ್ಷನ್ಸ್ ಇರಬಹುದು, ಆದರೆ ಸಹಜವಾಗಿ ಪ್ರಕೃತಿಯ ಪ್ರಕಾರ ಅವರ ಸೃಷ್ಟಿ ಹಾಗೆಯೇ ಇದೆ, ಅವರಿಗೆ ಅನುಸರಿಸಲು ಸಾಧ್ಯವಿಲ್ಲ. ಅವರಿಗೋಸ್ಕರ, ಈ ಕಲಿಯುಗದ ಎಲ್ಲ ಶೂದ್ರರಿಗೋಸ್ಕರ ಈ ಮಹಾಭಾರತ ಇರುವುದು. ಮಹಾಭಾರತವನ್ನ ಪಂಚಮ ವೇದ ಎಂದು ಹೇಳಲಾಗಿದೆ. ಭಾರತ ಅಂದರೆ ಈ ಇಡೀ ಭೂಮಂಡಲ, ಈಗ ನಾವಿರುವ ಈ ಒಂದು ಚಿಕ್ಕ ಪ್ರದೇಶವಲ್ಲ ಭಾರತ ಅಂದರೆ. ಈ ಇಡೀ ಗ್ರಹಕ್ಕೆ ಭಾರತ ವರ್ಷ ಎಂದು ಕರೆಯುತ್ತೇವೆ. ಭರತ ಮಹಾರಾಜನು ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಅಥವಾ ರಾಜನಾಗಿದ್ದನು. ಆದ್ದರಿಂದ ಮಹಾರಾಜ ಭರತನ ಕಾಲದಿಂದ ಈ ಭೂಮಂಡಲಕ್ಕೆ ಭಾರತ ವರ್ಷ ಎಂದು ಹೆಸರು. ಇತ್ತೀಚಿನ ಚರಿತ್ರೆಯಲ್ಲಿ ಕೂಡ 5000 ವರ್ಷಗಳ ಹಿಂದೆ ನಮಗೆ ಚೆನ್ನಾಗಿ ತಿಳಿಯುತ್ತದೆ, ಹಸ್ತಿನಾಪುರದ ಚಕ್ರವರ್ತಿಗಳು ಪರೀಕ್ಷಿತ್ ಮಹಾರಾಜರವರೆಗೆ ಇಡೀ ಪ್ರಪಂಚವನ್ನು ಒಬ್ಬರಾಗಿ ಆಳುತ್ತಿದ್ದರು. ಅನಂತರವೂ ವೇದಗಳ ಇಳುವಿಕೆಯಿಂದ ಬೇರೆ ಆಯಿತು, ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಹೇಗೆ ನಾವು ಪಾಕಿಸ್ತಾನನ್ನು ವೇದಗಳ ಮುಖಾಂತರ ನಿಯಂತ್ರಿಸಲು ಸಾಧ್ಯವಾಗದೆ ಅದು ಕೆಲವು ವರ್ಷಗಳ ಹಿಂದೆ ಬೇರೆ ಆಯಿತೋ, ಅದೇ ರೀತಿಯಲ್ಲಿ ಇಡೀ ಪ್ರಪಂಚವನ್ನು ವೇದಗಳ ಮುಖಾಂತರ ನಿಯಂತ್ರಿಸಲು ಸಾಧ್ಯವಾಗದೆ ಎಲ್ಲವೂ ಬೇರೆ ಬೇರೆ ಆಯಿತು. ವೇದಗಳ ಪ್ರಕಾರ ಪತಿತರನ್ನು ಬೇರೆ ಮಾಡುವ ವಿಧಾನವೇ ಇಲ್ಲ. ವೇದಗಳ ಪ್ರಕಾರ ಪ್ರತಿಯೊಂದು ಜೀವಿಯನ್ನು ಪಾವನಗೊಳಿಸಬಹುದು. ಅವನು ಎಷ್ಟೇ ಕೆಳಮಟ್ಟಕ್ಕೆ ಹೋಗಿರಲಿ ಚಿಂತೆ ಇಲ್ಲ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಮಾಂಹಿ ಪಾರ್ಥ ವ್ಯಪಾಶ್ರಿತ್ಯ ಎಪಿ ಸ್ಯೂಹು ಪಾಪಯೋನಯ. ಪಾಪಯೋನಿ ವೈದಿಕ ಸಂಸ್ಕೃತಿ ಪ್ರಕಾರ ಒಬ್ಬ ಎಷ್ಟೇ ಕೀಳುಮಟ್ಟದವನಾಗಿರಲಿ, ವೈದಿಕ ಜ್ಞಾನವನ್ನು ಸ್ವೀಕರಿಸುವುದಕ್ಕೆ ಆಗದಿರುವವನನ್ನು ಕೆಳಮಟ್ಟದ ಜನರು ಎಂದು ಹೇಳುತ್ತೇವೆ. ಆದರೆ ಕೃಷ್ಣನು ಹೇಳುತ್ತಾನೆ, ಮಾಂಹಿ ಪಾರ್ಥ ವ್ಯಪಾಶ್ರಿತ್ಯ ಎಪಿ ಸ್ಯೂಹು ಪಾಪಯೋನಃ. ಚಿಂತೆ ಇಲ್ಲ, ಪಾಪಯೋನಿ ಆಗಿರಲಿ, ಅವನನ್ನು ಉದ್ಧರಿಸಬಹುದು. ಶ್ರೀ ಶೂದ್ರ ಸ್ತಥಾ ವೈಶ್ಯ ಸ್ತೇಪಿ ಯಾಂತಿ ಪರಾಂಗತಿಂ. ಪ್ರತಿಯೊಂದು ಪತಿತ ಜೀವಿಯನ್ನು ಉದ್ಧರಿಸುವ ಸರಿಯಾದ ಮಾರ್ಗವು ಕೃಷ್ಣ ಪ್ರಜ್ಞೆ ಆಚರಣೆಯಿಂದ. ಕೃಷ್ಣನು ಹೇಳುತ್ತಾನೆ, ಮಾಂಹಿ ಪಾರ್ಥ ವ್ಯಪಾಶ್ರಿತ್ಯ, ಕೃಷ್ಣನ ಚರಣ ಕಮಲಗಳಲ್ಲಿ ಆಶ್ರಯವನ್ನು ಪಡೆಯಬೇಕು ಎಂಬ ಶಿಕ್ಷಣವನ್ನ ನೀಡಬೇಕು ಅಷ್ಟೇ. ಒಬ್ಬ ಪತಿತನು ಕೂಡ ಪಾವನನಾಗುತ್ತಾನೆ, ಮಾಂಹಿ ಪಾರ್ಥ ವ್ಯಪಾಶ್ರಿತ್ಯ, ಇಲ್ಲವಾದರೆ ಸಾಧ್ಯವಿಲ್ಲ. ಪತಿತರನ್ನು ಪಾವನಗೊಳಿಸಿ ವೈಷ್ಣವರನ್ನಾಗಿ ಮಾಡಿ ವೈದಿಕ ವೇದಿಕೆಗೆ ತರಬಹುದು. ಏಕೆಂದರೆ ಒಬ್ಬನು ಯಾವಾಗ ವೈಷ್ಣವನಾಗುತ್ತಾನೋ ಆಗ ಆತನು ದಿವ್ಯವಾಗುತ್ತಾನೆ. ಇದು ಭಗವದ್ಗೀತೆಯಲ್ಲೇ ಹೇಳಿದೆ, ಮಾಂಸ ವ್ಯಭಿಚಾರಿಣಿ ಭಕ್ತಿಯೋಗೇನ ಯಹ ಸೇವತೆ, ಅವ್ಯಭಿಚಾರಿಣಿ ಭಕ್ತಿಯೋಗೇನ. ಭಕ್ತಿಯೋಗ ಕಲಬೆರಕೆ ಇಲ್ಲದೆ ಯಾರು ಭಕ್ತಿಯೋಗದಲ್ಲಿ ತೊಡಗುತ್ತಾರೋ ಅವರು ಸಂಪೂರ್ಣತೆಯನ್ನು ಹೊಂದಬಹುದು. ಕಲಬರಕೆ ಇಲ್ಲದ ನಿಜ ಭಕ್ತಿಯೋಗ ಅಂದರೇನು? ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾಧ್ಯನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರ್ ಉತ್ತಮ. ಪರಮ ಪ್ರಭು ಶ್ರೀ ಕೃಷ್ಣನಿಗೆ ದಿವ್ಯ ಪ್ರೇಮ ಸೇವೆಯನ್ನು ಸ್ನೇಹಭಾವದಿಂದ ಸಲ್ಲಿಸಬೇಕು. ಇಂತಹ ಸೇವೆ ಮಾಡುವಾಗ ಕಾಮ್ಯ ಕರ್ಮದಿಂದ ಅಥವಾ ಊಹಾತ್ಮಕ ಚಿಂತನೆಯಿಂದ ಐಕ ಲಾಭ ಪಡೆಯುವ ಆಸೆ ಇರಬಾರದು. ಅಂತಹುದನ್ನು ಶುದ್ಧ ಭಕ್ತಿ ಸೇವೆ ಎಂದು ಕರೆಯುತ್ತಾರೆ. ಮಾಂಸ ಯೋ ವ್ಯಭಿಚಾರಿಣಿ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಅಂತಹ ವ್ಯಕ್ತಿಯು ಯಾರು ಪವಿತ್ರ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾನೋ ಆತನು ಎಲ್ಲಾ ಪ್ರಕೃತಿಯ ಗುಣಗಳನ್ನು ಮೀರುತ್ತಾನೆ. ಎಷ್ಟೇ ಪತಿತನಾಗಿರಲಿ ಆತನು ಪಾವನನಾಗುತ್ತಾನೆ, ಭಕ್ತಿ ಸೇವೆಯಿಂದ ಪಾವನನಾಗುತ್ತಾನೆ. ಹರೇ ಕೃಷ್ಣ.